आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಚ್ 6 ರಂದು ಚುನಾವಣಾ ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲವೇ? ಅದಕ್ಕೆ 4 ತಿಂಗಳು ಬೇಕು ಎಂದು ಹೇಳಿಕೊಂಡಿದ್ದಾರೆ. ಈ ಬಾಂಡ್ಗಳ ಮೂಲಕ 16,000 ಕೋಟಿ ರೂಪಾಯಿ ದೇಣಿಗೆ ನೀಡಿದವರು ಯಾರು ಎಂಬುದು ಸಾರ್ವಜನಿಕರಿಗೆ ತಿಳಿಯದಂತೆ ಇಡೀ ಲೋಕಸಭೆ ಚುನಾವಣೆ ಮುಕ್ತಾಯವಾಗಬಹುದೇ? ಇದು ದಾನವಾಗಿರಲಿಲ್ಲ, ಅದು ವಂಚನೆ, ವಂಚನೆ. ಮಾರ್ಚ್ 6 ರೊಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಾ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕು ಮತ್ತು ಚುನಾವಣಾ ಆಯೋಗವು ಮಾರ್ಚ್ 15 ರೊಳಗೆ ಅವುಗಳನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಎಂದು ಸ್ಪಷ್ಟಪಡಿಸಿದ ಸುಪ್ರೀಂಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಇದು ಸ್ಟೇಟ್ ಬ್ಯಾಂಕ್ ಅನ್ನು ತೆಗೆದುಕೊಂಡಿತು. 21 ದಿನಗಳಲ್ಲಿ ಚುನಾವಣಾ ಬಾಂಡ್ ಡೇಟಾವನ್ನು ಒದಗಿಸಲು ಸಾಧ್ಯವಿಲ್ಲ ಎಂದು ಅರಿತುಕೊಳ್ಳಲು 17 ದಿನಗಳು. ಮೊದಲು ಹೇಳಿ, ಸುಪ್ರೀಂಕೋರ್ಟ್ನ ಆದೇಶದ ಸಮಯದಲ್ಲಿ ನಿಮ್ಮಲ್ಲಿ ಯಾರು ಹೇಳಿದರು? ಏನೇ ಇರಲಿ, ಈ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ. ಅದನ್ನು ತಡೆಯಲು ಸರ್ಕಾರವು ಏನಾದರೂ ಮಾರ್ಗವನ್ನು ಕಂಡುಕೊಳ್ಳುತ್ತದೆ ಎಂದು ಆ ಭಯಗಳೆಲ್ಲ ಇಂದು ಸರಿ ಎಂದು ಸಾಬೀತಾಗಿದೆ. ಎಲ್ಲರೂ ಸಮರ್ಥನೆಯನ್ನು ಅನುಭವಿಸುತ್ತಾರೆ. ಈ ಹಗರಣದ ಮಾಹಿತಿಯನ್ನು ಮರೆಮಾಡಲಾಗುವುದು. ಅರ್ಥ, ಸಾರ್ವಜನಿಕರು ಅದನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದು ಮುಖ್ಯವಲ್ಲ. ಜೂನ್ 30ರವರೆಗೆ ವಿಸ್ತರಣೆಯನ್ನು ಕೋರಲಾಗುತ್ತಿದೆ. ಹೆಚ್ಚಿನ ಸಮಯ ಏಕೆ ಬೇಕು? 22,217 ಬಾಂಡ್ಗಳನ್ನು ಮಾರಾಟ ಮಾಡಲಾಗಿದೆ. ಅವರ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಲು 136 ದಿನಗಳು ನಿಜವಾಗಿಯೂ ಅಗತ್ಯವಿದೆಯೇ? ನ್ಯಾಯಾಲಯವು 21 ದಿನಗಳನ್ನು ನೀಡಿದೆ, ಆದರೆ ಸ್ಟೇಟ್ ಬ್ಯಾಂಕ್ಗೆ 136 ದಿನಗಳು ಬೇಕೇ? ಏಕೆ ಎಲ್ಲಾ ಬಾಂಡ್ಗಳ ಡೇಟಾ ಲಭ್ಯವಿಲ್ಲವೇ? ಬ್ಯಾಂಕ್ ಪ್ರತಿದಿನ ಎಷ್ಟು ಪುಟಗಳ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಉತ್ಪಾದಿಸುತ್ತದೆ ಮತ್ತು ಗ್ರಾಹಕರಿಗೆ ಕಳುಹಿಸುತ್ತದೆ ಎಂಬುದನ್ನು ಸುಪ್ರೀಂಕೋರ್ಟ್ ವಿಚಾರಣೆ ನಡೆಸಬೇಕು. ಪ್ರತಿ ಸೆಕೆಂಡಿಗೆ ಕೋಟಿಗಟ್ಟಲೆ ಸಂದೇಶಗಳು ಗ್ರಾಹಕರಿಗೆ ರವಾನೆಯಾಗುತ್ತಿವೆ. ಎಲ್ಲವೂ ತಕ್ಷಣವೇ ಆಗಿರುವಾಗ ಚುನಾವಣಾ ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಲು 136 ದಿನಗಳು ಏಕೆ ಬೇಕು? ಯಾರನ್ನೂ ರಕ್ಷಿಸಲಾಗುತ್ತಿದೆ? ಸುಪ್ರೀಂಕೋರ್ಟ್ನಲ್ಲಿ ಸ್ಟೇಟ್ ಬ್ಯಾಂಕ್ನ ಮೇಲ್ಮನವಿಯು ಈ ಐತಿಹಾಸಿಕ ನಿರ್ಧಾರದ ವಿಶ್ವಾಸಾರ್ಹತೆಯ ಮೇಲೆ ಅನುಮಾನವನ್ನು ಉಂಟುಮಾಡುತ್ತದೆ. ಜೂನ್ 30ರ ನಂತರ ಈ ಮಾಹಿತಿಯ ಪ್ರಸ್ತುತತೆ ಏನು? ಈ ಚುನಾವಣೆಗಳಲ್ಲಿ ಮೋದಿ ಸರ್ಕಾರ ಭ್ರಷ್ಟಾಚಾರ ಮುಕ್ತ ಎಂದು ಹೇಳಿಕೊಳ್ಳುತ್ತದೆ. ಇನ್ನೂ ದೊಡ್ಡ ಭ್ರಷ್ಟಾಚಾರ ಪ್ರಕರಣದ ಮಾಹಿತಿಯು ಜೂನ್ 30ರ ನಂತರ ಹೊರಹೊಮ್ಮುತ್ತದೆ. ಸುಪ್ರೀಂಕೋರ್ಟ್ ಆದೇಶದ ನಂತರ ಪ್ರಧಾನಿ ಮೌನವಾಗಿರುವುದು ಇದಕ್ಕೆ? ಮಾರ್ಚ್ 4ರಂದು ನಗದು ಹಣದ ನಿರ್ಧಾರ ಬಂದಾಗ ಪ್ರಧಾನಿ ಮತ್ತು ಕ್ವೋಟ್ ಸ್ವಾಗತಂ ಮತ್ತು ಕ್ವೋಟ್ ಎಂದು ಟ್ವೀಟ್ ಮಾಡಿದರು, ಆದರೆ ಚುನಾವಣಾ ಬಾಂಡ್ಗಳ ನಿರ್ಧಾರವನ್ನು ಸ್ವಾಗತಿಸಲಿಲ್ಲ. ಚುನಾವಣಾ ಬಾಂಡ್ಗಳನ್ನು ಅಕ್ರಮ ಎಂದು ಘೋಷಿಸಿದ ಪಾರದರ್ಶಕತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರವು ಅಪಾರದರ್ಶಕತೆಗೆ ಬಲಿಯಾಗುತ್ತದೆ. ಮೋದಿ ಸರ್ಕಾರವು ಅಸಂವಿಧಾನಿಕ ಕಾನೂನನ್ನು ಪರಿಚಯಿಸಿತು. ಆ ಸಮಯದಲ್ಲಿ ಅದನ್ನು ಪ್ರಶ್ನಿಸಲಾಯಿತು, ಆದರೆ ಸುಪ್ರೀಂಕೋರ್ಟ್ ಹಲವು ವರ್ಷಗಳವರೆಗೆ ಅದನ್ನು ಕೇಳಲಿಲ್ಲ. ನಿರ್ಧಾರ ತೆಗೆದುಕೊಳ್ಳಲು 6 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತು. ಈ ವೇಳೆ 4 ಮುಖ್ಯ ನ್ಯಾಯಮೂರ್ತಿಗಳು ಬದಲಾಗಿದ್ದು ಚುನಾವಣೆ ನಂತರವೇ ನಿರ್ಧಾರ ತಿಳಿಯಲಿದೆ. ಇದು 16,000 ಕೋಟಿ ರೂಪಾಯಿಗಳ ಹಗರಣ. ಇದನ್ನು ಈ ರೀತಿಯಲ್ಲಿ ಮುಚ್ಚಿಡಲಾಗುತ್ತದೆಯೇ? ಆರಂಭದಲ್ಲಿ 21 ದಿನ ನೀಡಿದ ಸುಪ್ರೀಂಕೋರ್ಟ್ ಈಗ 136 ದಿನಗಳಿಗೆ ವಿಸ್ತರಿಸಲಿದೆಯೇ? ಅದರ ನಿರ್ಧಾರವು ಯಾವ ಮಹತ್ವವನ್ನು ಹೊಂದಿರುತ್ತದೆ? ಜನರ ಮನಸ್ಸಿನಲ್ಲಿ ಎಷ್ಟು ಪ್ರಶ್ನೆಗಳು ಉದ್ಭವಿಸುತ್ತವೆ, ಅನುಮಾನಗಳ ಪ್ರವಾಹವನ್ನು ಸೃಷ್ಟಿಸುತ್ತದೆ? ಒಬ್ಬ ವ್ಯಕ್ತಿ ಮತ್ತು ಒಂದು ಸರ್ಕಾರವನ್ನು ರಕ್ಷಿಸಲು ಇದೆಲ್ಲವನ್ನೂ ಮಾಡಲಾಗುತ್ತಿದೆಯೇ? ಇದಕ್ಕಾಗಿ ನ್ಯಾಯಾಲಯದ ತೀರ್ಪಿಗೆ ಧಕ್ಕೆಯಾಗುತ್ತಿದೆ. ಯಾರನ್ನೂ ರಕ್ಷಿಸಲಾಗುತ್ತಿದೆ? ಈ 160 ಶತಕೋಟಿ ಹಗರಣದ ಮುಸುಕನ್ನು ಏಕೆ ತೆಗೆಯಲಾಗುತ್ತಿಲ್ಲ? ಜನವರಿಯಲ್ಲಿ ಯುಪಿಐ ಮೂಲಕ 18 ಲಕ್ಷ ಕೋಟಿ ವಹಿವಾಟು ನಡೆಸಲಾಗಿದೆ. ನೀವು ಮತ್ತು ನಾನು ಅದನ್ನು ಬಳಸಿದಾಗಲೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಫೋನ್ ಸಂದೇಶಗಳಲ್ಲಿ ಕಾಣಿಸಿಕೊಳ್ಳುವ ದಾಖಲೆಯನ್ನು ತಕ್ಷಣವೇ ರಚಿಸಲಾಗುತ್ತದೆ. ಹಾಗಾದರೆ ಚುನಾವಣಾ ಬಾಂಡ್ಗಳ ದಾಖಲೆ ಎಲ್ಲಿದೆ ಮತ್ತು ಅದನ್ನು ಬಹಿರಂಗಪಡಿಸಲು 136 ದಿನಗಳು ಏಕೆ ಬೇಕು? ಗ್ರಾಹಕರು ಪ್ರತಿ ಸೆಕೆಂಡಿಗೆ ತಮ್ಮ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಾರೆ, ಆದರೆ 22,217 ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಲು 4 ತಿಂಗಳು ಏಕೆ ಬೇಕು? ಇದು ಹಗಲು ದರೋಡೆ, ಮತ್ತೊಂದು ದರೋಡೆ ಮುಚ್ಚಿಡಲು ದರೋಡೆ. ಸ್ಪಷ್ಟವಾಗಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ಹಲವರ ಆತಂಕಗಳು ನಿಜವೆಂದು ಸಾಬೀತಾಯಿತು. ಅದರ ಫಲಿತಾಂಶವು ಹಿಂಡೆನ್ಬರ್ಗ್ ವರದಿಯಂತೆ ಇರುತ್ತದೆ ಎಂದು ಸೂಚಿಸುತ್ತದೆ. ಕಾಲಾನಂತರದಲ್ಲಿ ಹಣದುಬ್ಬರ. ಸ್ಟೇಟ್ ಬ್ಯಾಂಕ್ನಿಂದ ಅರ್ಜಿ ಸಲ್ಲಿಕೆಯಾದ ತಕ್ಷಣ ಜನರು ಬ್ಯಾಂಕಿನ ಎಲ್ಲಾ ಕ್ಲೈಮ್ಗಳನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು. ಇಷ್ಟು ಸಮಯ ಏಕೆ ಕೇಳುತ್ತಿದ್ದಾರೆ ಎಂದು ಒಬ್ಬರು ಆಶ್ಚರ್ಯಪಡಬಹುದು. 7 ವರ್ಷಗಳಿಂದ ಬಿಜೆಪಿ ಯಾರಿಗೆ ಹಣ ನೀಡಿದೆ ಎಂಬುದನ್ನು ಏಕೆ ಬಹಿರಂಗಪಡಿಸಬಾರದು? ಸ್ಟೇಟ್ ಬ್ಯಾಂಕ್ ತನ್ನ ಅಫಿಡವಿಟ್ನಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ನೀಡಿದವರು ಮತ್ತು ಹಣವನ್ನು ಸ್ವೀಕರಿಸಿದವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂಬೈ ಶಾಖೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಲಭ್ಯವಿದೆ ಎಂದು ಆರ್ಟಿಐ ಕಾರ್ಯಕರ್ತೆ ಅಂಜಲಿ ಭಾರದ್ವಾಜ್ ಹೇಳಿದ್ದಾರೆ. ಬ್ಯಾಂಕ್ ಈಗಾಗಲೇ ಈ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಲಿಖಿತವಾಗಿ ನೀಡಿದ್ದರೆ 22,217 ಬಾಂಡ್ಗಳನ್ನು ಯಾರು ಖರೀದಿಸಿದ್ದಾರೆ ಮತ್ತು ಅವುಗಳನ್ನು ಯಾರು ರಿಡೀಮ್ ಮಾಡಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಲು 4 ತಿಂಗಳು ಏಕೆ ಬೇಕು? ಸುಹಾಸ್ ಪಾಲ್ಶಿಕರ್ ಪ್ರತಿಕ್ರಿಯಿಸಿ, ಗಡುವಿಗೆ ಒಂದು ದಿನ ಮುಂಚಿತವಾಗಿ ಎಸ್ಬಿಐ ನ್ಯಾಯಾಲಯವನ್ನು ಸಂಪರ್ಕಿಸುವ ಮೂಲಕ ಕುತಂತ್ರವನ್ನು ಪ್ರದರ್ಶಿಸಿದೆ. ಹಾಗೆ ಮಾಡುವ ಮೂಲಕ ನಿರ್ಧಾರವನ್ನು ಪ್ರಾಯೋಗಿಕವಾಗಿ ಮಾಡಲಾಯಿತು. ನ್ಯಾಯಾಲಯವು ಎಸ್ಬಿಐ ಅಧಿಕಾರಿಗಳನ್ನು ಜೈಲಿಗಟ್ಟುವ ಸಾಧ್ಯತೆಯಿಲ್ಲ. ಅವರು ಬಹುಶಃ ವಾಗ್ದಂಡನೆಯನ್ನು ಮಾತ್ರ ಸ್ವೀಕರಿಸುತ್ತಾರೆ. ನಿತಿನ್ ಸೇಥಿ ಅವರು ನವೆಂಬರ್ 2019ರಲ್ಲಿ ಹಫ್ಪೋಸ್ಟ್ನಲ್ಲಿ ಪ್ರಕಟಿಸಿದ ವರದಿಯನ್ನು ಉಲ್ಲೇಖಿಸಿದ ಸೀತಾರಾಮ್ ಯೆಚೂರಿ, ಆರ್ಟಿಐ ದಾಖಲೆಗಳ ಪ್ರಕಾರ ಪ್ರತಿಪಕ್ಷವು ಸ್ವೀಕರಿಸಿದ ದೇಣಿಗೆಗಳ ವಿವರವಾದ ಮಾಹಿತಿಯನ್ನು ಎಸ್ಬಿಐ ಹೊಂದಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಪ್ರತಿಯೊಂದು ಬಾಂಡ್ ಒಂದು ವಿಶಿಷ್ಟ ಕೋಡ್ ಅನ್ನು ಹೊಂದಿದ್ದು ಎಲ್ಲಾ ವಹಿವಾಟು ಸಂಬಂಧಿತ ಮಾಹಿತಿಯ ಸಂಗ್ರಹಕ್ಕೆ ಅವಕಾಶ ನೀಡುತ್ತದೆ. ಈ ಪ್ರಕ್ರಿಯೆಯನ್ನು ಹಣಕಾಸು ಸಚಿವಾಲಯವು ಅನುಮೋದಿಸಿದೆ ಎಂದು ಸೇಥಿಯವರ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಚುನಾವಣಾ ಬಾಂಡ್ ನಿಯಮಗಳ ಪ್ರಕಾರ ತನಿಖಾ ಸಂಸ್ಥೆಗಳು ಮಾಹಿತಿಯನ್ನು ಕೋರಿದರೆ ಅದನ್ನು ಒದಗಿಸಲು ಎಸ್ಬಿಐ ಬದ್ಧವಾಗಿರುತ್ತದೆ. ಜಾರಿ ನಿರ್ದೇಶನಾಲಯ ಇಡಿ ಯಾರನ್ನಾದರೂ ಬಂಧಿಸಿದರೆ ಅವರು ಆರೋಪಿಗಳನ್ನು 14 ದಿನಗಳವರೆಗೆ ಕಸ್ಟಡಿಯಲ್ಲಿ ಇರಿಸಬಹುದು ಎಂದು ತೃಣಮೂಲ ಸಂಸದ ಸಾಕೇತ್ ಗೋಖಲೆ ಸೂಚಿಸಿದರು. 24 ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ನ್ಯಾಯಾಲಯದ ಆದೇಶದ ಅಗತ್ಯವಿಲ್ಲದೆ ಬ್ಯಾಂಕ್ ಆರೋಪಿಯ ಎಲ್ಲ ಹಣಕಾಸಿನ ವಿವರಗಳನ್ನು ಒದಗಿಸುತ್ತದೆ. ಹಾಗಾದರೆ ಸ್ಟೇಟ್ ಬ್ಯಾಂಕ್ 21 ದಿನಗಳೊಳಗೆ ಮಾಹಿತಿ ನೀಡಲು ಏಕೆ ಸಾಧ್ಯವಿಲ್ಲ? ಇದನ್ನು ಕೆಲವೇ ದಿನಗಳಲ್ಲಿ ಮಾಡಲು ಅನುಮತಿಸುವ ವ್ಯವಸ್ಥೆಯನ್ನು ಅವರು ಹೊಂದಿದ್ದಾರೆ. ಈ ಕಾರ್ಯವು 1 ದಿನಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು ಎಂದು ತಜ್ಞರು ವಾದಿಸುತ್ತಿದ್ದಾರೆ. ಇದು ನಮ್ಮ ಪ್ರಜಾಪ್ರಭುತ್ವ ಮತ್ತು ಸಂಸ್ಥೆಗಳಿಗೆ ನಾಚಿಕೆಗೇಡಿನ ಸಂಗತಿ. ನಿರ್ಧಾರದ ಸಮಯದಿಂದ ಅನೇಕರು ತಮ್ಮ ಹಳೆಯ ಟ್ವೀಟ್ಗಳನ್ನು ಮರುಪರಿಶೀಲಿಸುತ್ತಿದ್ದಾರೆ. ಅವರ ಭವಿಷ್ಯ ಸರಿಯಾಗಿದೆ ಎಂದು ತೋರಿಸುತ್ತದೆ. ಎಸ್ಬಿಐ ನ್ಯಾಯಾಲಯದಿಂದ ಹೆಚ್ಚಿನ ಸಮಯವನ್ನು ಕೋರಿದೆ. ನೋಟು ಅಮಾನ್ಯೀಕರಣದ ಸಮಯದಲ್ಲಿ ತಮ್ಮ ಉದ್ಯೋಗಿಗಳ ವೆಚ್ಚದಲ್ಲಿಯೂ ಮಿಂಚಿನ ವೇಗದಲ್ಲಿ ಕೆಲಸ ಮಾಡಿದ ಅದೇ ಬ್ಯಾಂಕುಗಳು ಎಂದು ಜನರು ಗಮನಿಸಿದ್ದಾರೆ. ಆಗ 1,000,000,000 ಕೋಟಿ ನಗದು ವಹಿವಾಟು ನಡೆಸಿದರೂ ಸರ್ಕಾರಕ್ಕೆ ಹೆಚ್ಚಿನ ಕಾಲಾವಕಾಶ ನೀಡುವಂತೆ ಎಸ್ಬಿಐ ಮನವಿ ಮಾಡಿರಲಿಲ್ಲ. ಈಗ ಕೆಲಸವು ಶ್ರಮದಾಯಕವಾಗಿಲ್ಲದಿದ್ದರೆ ಎಸ್ಬಿಐಗೆ 136 ದಿನಗಳು ಏಕೆ ಬೇಕು? ಅನಿಶ್ಚಿತತೆಯು ಮುಂದೇನಾಗುವುದೋ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ದೇಣಿಗೆ ಮೂಲಕ ವ್ಯವಹಾರ ನಡೆಸಿದವರು ಬಹಿರಂಗಗೊಂಡು 160 ಶತಕೋಟಿ ವಂಚನೆ ಬಯಲಾಗಬಹುದು ಎಂಬ ನಿರೀಕ್ಷೆಯಿತ್ತು. ಆದರೆ ಈಗ ಎಲ್ಲವೂ ಅನಿಶ್ಚಿತತೆ ತೋರುತ್ತಿದೆ. 16,000 ಕೋಟಿಯ ಈ ವಂಚನೆಯನ್ನು ಈ ಚುನಾವಣೆಯಲ್ಲಿ ಚರ್ಚಿಸದಿದ್ದರೆ ಈ ತಂತ್ರಗಳ ಮೂಲಕ ಮೋದಿ ಸರ್ಕಾರವನ್ನು ರಕ್ಷಿಸಲು ಒಂದು ವಿಧಾನವನ್ನು ರೂಪಿಸಲಾಗಿದೆ ಎಂದು ಸೂಚಿಸುತ್ತದೆ. ಈ ಸಂಪೂರ್ಣ ಪ್ರಕರಣದಲ್ಲಿ ತಮ್ಮ ಆರ್ಟಿಐ ಮೂಲಕ ಎಲ್ಲವನ್ನೂ ಬೆಳಕಿಗೆ ತಂದಿರುವ ನಿವೃತ್ತ ಕಮಾಂಡರ್ ಲೋಕೇಶ್ ಬಾತ್ರಾ, ಚುನಾವಣಾ ಬಾಂಡ್ ಖಾತೆಗಳ ನಿರ್ವಹಣೆಗೆ ಐಟಿ ವ್ಯವಸ್ಥೆಯನ್ನು ರಚಿಸಲು ಸ್ಟೇಟ್ ಬ್ಯಾಂಕ್ 1.5 ಕೋಟಿಗೂ ಹೆಚ್ಚು ಖರ್ಚು ಮಾಡಿದರೂ ಮಾಹಿತಿ ನೀಡಲು 136 ದಿನಗಳು ಏಕೆ ಬೇಕು ಎಂದು ಪ್ರಶ್ನಿಸಿದ್ದಾರೆ. 22,217 ಬಾಂಡ್ಗಳ ಮೇಲೆ 22,217 ಬಾಂಡ್ಗಳು ಮತ್ತು ಬಾಂಡ್ ಖರೀದಿದಾರರು ಮತ್ತು ಸ್ವೀಕರಿಸುವವರಿಗೆ 2 ಪ್ರತ್ಯೇಕ ಪಟ್ಟಿಗಳೊಂದಿಗೆ ಒಟ್ಟು 44,434 ಸೆಟ್ಗಳಿವೆ. ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು ಮಾರ್ಚ್ 6ರೊಳಗೆ ಮಾಹಿತಿ ನೀಡಲು 21 ದಿನಗಳ ಕಾಲಾವಕಾಶ ನೀಡಿದ್ದು 21 ದಿನದೊಳಗೆ ಮಾಹಿತಿ ನೀಡಲು ಏಕೆ ಸಾಧ್ಯವಾಗುತ್ತಿಲ್ಲ ಎಂಬುದು ಗೊಂದಲ ಮೂಡಿಸಿದೆ. ಆರಂಭಿಕ 21 ದಿನಗಳನ್ನು ಒಳಗೊಂಡಂತೆ ಸ್ಟೇಟ್ ಬ್ಯಾಂಕ್ಗೆ ಸ್ಪಷ್ಟವಾಗಿ 157 ದಿನಗಳು ಬೇಕಾಗುತ್ತವೆ. ಮಾರ್ಚ್ 4ರಂದು ಸಲ್ಲಿಸಿದ ನಿರ್ಧಾರ ಮತ್ತು ಅರ್ಜಿಯ ನಡುವೆ ಬ್ಯಾಂಕ್ ಈ ಮಾಹಿತಿಯನ್ನು ನೀಡಲು ಸಾಧ್ಯವಿಲ್ಲ ಎಂದು ಅರಿತುಕೊಳ್ಳಲು 17 ದಿನಗಳನ್ನು ತೆಗೆದುಕೊಂಡಿತು. ಪ್ರಶ್ನೆ ಉದ್ಭವಿಸುತ್ತದೆ, ಸ್ಟೇಟ್ ಬ್ಯಾಂಕ್ ಏಕೆ ಸಿದ್ಧವಾಗಿಲ್ಲ? ಬ್ಯಾಂಕ್ ಮತ್ತಷ್ಟು ವಿಸ್ತರಣೆಯನ್ನು ಪಡೆದರೆ ಸುಪ್ರೀಂ ಕೋರ್ಟ್ ಕಳ್ಳತನವನ್ನು ಗುರುತಿಸಿದ್ದರೂ ಬ್ಯಾಂಕ್ ಅದನ್ನು ಮರೆಮಾಚುವಲ್ಲಿ ಯಶಸ್ವಿಯಾಗಿದೆ ಎಂದು ಸಾರ್ವಜನಿಕರು ತೀರ್ಮಾನಿಸುತ್ತಾರೆ. ನ್ಯೂಸ್ ಮಿನಿಟ್ ಒಂದು ಸಣ್ಣ ಸುದ್ದಿಸಂಸ್ಥೆಯು ಸುಪ್ರೀಂ ಕೋರ್ಟ್ನ ಆದೇಶದ ನಂತರ 136 ದಿನಗಳವರೆಗೆ ಕೋರಿಕೆಯ ಹಿಂದಿನ ಕಾರಣಗಳ ಮೇಲೆ ಬೆಳಕು ಚೆಲ್ಲಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಮತ್ತು ಆದಾಯ ತೆರಿಗೆ ಐಟಿ ಇಲಾಖೆಯಿಂದ ದಾಳಿಗೊಳಗಾದ ಸರಿಸುಮಾರು 30 ಕಂಪನಿಗಳು ನಂತರ ಬಿಜೆಪಿಗೆ 335 ಕೋಟಿ ದೇಣಿಗೆ ನೀಡಿವೆ ಎಂದು ನ್ಯೂಸ್ ಮಿನಿಟ್ ವರದಿ ಮಾಡಿದೆ. ಈ ಪೈಕಿ ಈ ಹಿಂದೆ ಬಿಜೆಪಿಗೆ ದೇಣಿಗೆ ನೀಡದ 23 ಕಂಪನಿಗಳು ದಾಳಿಯ ನಂತರ 187 ಕೋಟಿಗಳನ್ನು ನೀಡಿವೆ. ಗಮನಾರ್ಹವೆಂದರೆ ಈ 23 ಕಂಪನಿಗಳ ಪೈಕಿ 4 ಕಂಪನಿಗಳು ಕ್ರಮವಾದ 4 ತಿಂಗಳೊಳಗೆ ಒಟ್ಟು 9.05 ಕೋಟಿ ರೂಪಾಯಿ. ನ್ಯೂಸ್ ಮಿನಿಟ್ನ ಧನ್ಯ ರಾಜೇಂದ್ರನ್ ಮತ್ತು ರಾಗಮಾಲಿಕಾ ಕಾರ್ತಿಕೇಯನ್ ಅವರ ಈ ವರದಿಯು ಮಹತ್ವದ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ. ಆದರೆ ಸ್ಟೇಟ್ ಬ್ಯಾಂಕ್ ಯಾವಾಗ ಸಂಬಂಧಿಸಿದ ಮಾಹಿತಿಯನ್ನು ಬಹಿರಂಗಪಡಿಸುತ್ತದೆ ಎಂಬುದು ಅನಿಶ್ಚಿತವಾಗಿದೆ. ಚುನಾವಣಾ ಬಾಂಡ್ಗಳಲ್ಲದೆ ದೇಣಿಗೆ ಪಡೆಯುವ ಈ ವಿಧಾನವು ಪರಿಶೀಲನೆಗೆ ಒಳಪಟ್ಟಿದೆ. ಈ ಸಂದರ್ಭದಲ್ಲಿ ಎಡಿಆರ್ನ ಅರ್ಜಿದಾರ ಜಗದೀಪ್ ಚೋಕರ್ ಅವರು ದತ್ತಾಂಶವನ್ನು ಸಂಗ್ರಹಿಸಲು ಭೌತಿಕ ರೂಪಗಳ ನಿರಂತರ ಬಳಕೆಯ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ದಾನಿಗಳ ಮಾಹಿತಿಯನ್ನು ಡಿಜಿಟಲ್ ದಾಖಲೆಗಳಿಲ್ಲದೆ ಮುಂಬೈಗೆ ಕಳುಹಿಸಲಾಗಿದೆ. ಇದಲ್ಲದೆ 29 ಅಧಿಕೃತ ಶಾಖೆಗಳಲ್ಲಿ ಯಾವುದಾದರೂ ಬಾಂಡ್ ಮಾರಾಟದ ಶಾಖೆ ಅಥವಾ ಮುಂಬೈ ಶಾಖೆಯೊಂದಿಗೆ ಸಮನ್ವಯವಿಲ್ಲದೆ ಬಾಂಡ್ ಮೊತ್ತವನ್ನು ರಾಜಕೀಯ ಪಕ್ಷದ ಖಾತೆಗೆ ಜಮಾ ಮಾಡಬಹುದು. ಮಾರ್ಚ್ 15 ರೊಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಎಲ್ಲಾ ಮಾಹಿತಿಯನ್ನು ಪ್ರವೇಶಿಸಿದರೆ ಅನೇಕ ಕಂಪನಿಗಳ ವ್ಯವಹಾರಗಳು ಮತ್ತು ಕೈಗಾರಿಕೋದ್ಯಮಿಗಳ ರಾಜಕೀಯ ಸಂಬಂಧಗಳು ಬಹಿರಂಗಗೊಳ್ಳುತ್ತವೆ. ಇದು ಚುನಾವಣಾ ದೇಣಿಗೆಗಳ ಸಂಪೂರ್ಣ ಕಾರ್ಯವಿಧಾನವನ್ನು ಬಹಿರಂಗಪಡಿಸುತ್ತದೆ. ಐತಿಹಾಸಿಕ ಸುಪ್ರೀಂ ಕೋರ್ಟ್ ಆದೇಶವನ್ನು ಬೈಪಾಸ್ ಮಾಡಲು ಬ್ಯಾಂಕ್ ಈ ಕಾರಣಗಳನ್ನು ಬಳಸುತ್ತಿದೆಯೇ ಮತ್ತು ನ್ಯಾಯಾಲಯವು ಇದನ್ನು ಕೇವಲ ಕ್ಷಮಿಸಿ ಎಂದು ಗುರುತಿಸುತ್ತದೆಯೇ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ. ಇದು ಸಾರ್ವಜನಿಕ ಅನುಮಾನವನ್ನು ಹೆಚ್ಚಿಸಬಹುದು. ಟ್ವಿಟ್ಟರ್ನಲ್ಲಿ ಜನರು ಎಸ್ಬಿಐ ಬಳಸುವ ಸಾಫ್ಟ್ವೇರ್ ಸಿಸ್ಟಮ್ನ ಭಾಗವಾಗಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ. ಚುನಾವಣಾ ಬಾಂಡ್ ಡೇಟಾವನ್ನು ಪ್ರವೇಶಿಸುವುದು ಸರಳವಾಗಿದೆ ಮತ್ತು ಸ್ವಯಂಚಾಲಿತವಾಗಿ ಮಾಡಬಹುದು ಎಂದು ಸೂಚಿಸುತ್ತಾರೆ. ಇದು ಹಸ್ತಚಾಲಿತ ಹೊಂದಾಣಿಕೆಯ ಅಗತ್ಯಕ್ಕೆ ವಿರುದ್ಧವಾಗಿದೆ. ಫೆಬ್ರವರಿ 15, 2024 ರಂದು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಮೇಲೆ ನಿಷೇಧ ಹೇರಿದ ನಂತರ ಕಾಂಗ್ರೆಸ್ ವಕ್ತಾರ ಸುಪ್ರಿಯಾ ಶ್ರೀನೇಟ್ ಅವರು ರಾಜಕೀಯ ದೇಣಿಗೆಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳುವ ಸಾರ್ವಜನಿಕರ ಹಕ್ಕನ್ನು ಒತ್ತಿ ಹೇಳಿದ್ದಾರೆ. ಮಾರ್ಚ್ 6 ರೊಳಗೆ ಎಲ್ಲಾ ಎಲೆಕ್ಟೋರಲ್ ಬಾಂಡ್ ದಾನಿಗಳ ಹೆಸರನ್ನು ಬಹಿರಂಗಪಡಿಸಲು ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತು. ಆದರೆ ಖರೀದಿ ವಿವರಗಳ ವಿಕೇಂದ್ರೀಕೃತ ಸಂಗ್ರಹಣೆಯಿಂದಾಗಿ ದಾನಿಗಳ ದೇಣಿಗೆಯನ್ನು ಡಿಕೋಡಿಂಗ್ ಮತ್ತು ಹೊಂದಾಣಿಕೆಯಲ್ಲಿ ಪ್ರಾಯೋಗಿಕ ತೊಂದರೆಗಳನ್ನು ಉಲ್ಲೇಖಿಸಿ ಜೂನ್ 30ರವರೆಗೆ ವಿಸ್ತರಣೆಯನ್ನು ಎಸ್ಬಿಐ ಕೋರಿದೆ. ದತ್ತಾಂಶವನ್ನು ಡಿಜಿಟಲ್ ರೂಪದಲ್ಲಿ ಇರಿಸಲಾಗಿದೆ ಎಂದು ಸೌರವ್ ದಾಸ್ ಹೈಲೈಟ್ ಮಾಡಿದ್ದು ಪ್ರಕ್ರಿಯೆಗೆ 136 ದಿನಗಳ ಅಗತ್ಯವನ್ನು ಪ್ರಶ್ನಿಸಿದ್ದಾರೆ. 5 ಸದಸ್ಯರ ಸಾಂವಿಧಾನಿಕ ಪೀಠವು ವಂಚನೆ ಮತ್ತು ಅಸಂವಿಧಾನಿಕ ಎಂದು ಪರಿಗಣಿಸಿದ ಈ ಯೋಜನೆಯನ್ನು ರದ್ದುಗೊಳಿಸುವ ಸರ್ವೋಚ್ಚ ನ್ಯಾಯಾಲಯದ ಸರ್ವಾನುಮತದ ನಿರ್ಧಾರವು ಪಾರದರ್ಶಕತೆಯ ತುರ್ತುಸ್ಥಿತಿಯನ್ನು ಒತ್ತಿ ಹೇಳುತ್ತದೆ. ಈಗ ನ್ಯಾಯಾಲಯವು ಈ ಮಾಹಿತಿಯನ್ನು ಬಹಿರಂಗಪಡಿಸುವುದನ್ನು ಕಡ್ಡಾಯಗೊಳಿಸಿದೆ. ಸ್ಟೇಟ್ ಬ್ಯಾಂಕ್ ತಕ್ಷಣವೇ ಅನುಸರಿಸಬೇಕು. ಬ್ಯಾಂಕ್ ತನ್ನ ಉದ್ದೇಶಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುವ ಗಡುವಿಗೆ ಕೇವಲ 2 ದಿನಗಳ ಮೊದಲು ಮೇಲ್ಮನವಿ ಸಲ್ಲಿಸಿತು. ಸ್ಟೇಟ್ ಬ್ಯಾಂಕ್ ಕೇಳಿದ ಮಾಹಿತಿಯನ್ನು 3 ವಾರಗಳಲ್ಲಿ ನೀಡಲು ಸಾಧ್ಯವಿಲ್ಲವೇ ಎಂದು ತಮಿಳುನಾಡು ಸಚಿವ ಡಾ ಪಿ ತ್ಯಾಗರಾಜನ್ ಪ್ರಶ್ನಿಸಿದ್ದು ಪರಿಸ್ಥಿತಿಯನ್ನು ನಾಚಿಕೆಗೇಡಿನ ಸುಳ್ಳು ಎಂದು ಬಣ್ಣಿಸಿದ್ದಾರೆ. ಭಾರತದ ಅತಿದೊಡ್ಡ ಬ್ಯಾಂಕ್ ಈ ರೀತಿ ವರ್ತಿಸುತ್ತಿರುವುದು ದುರಂತ. ಮತ್ತು ಹ್ಯಾಶ್ 39 ದೇಣಿಗೆ ವ್ಯವಹಾರ ಮತ್ತು ಹ್ಯಾಶ್ 39 ಮರೆಮಾಚಲು ನರೇಂದ್ರ ಮೋದಿ ತಮ್ಮ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದು ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಚುನಾವಣಾ ಬಾಂಡ್ಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳುವ ಹಕ್ಕು ನಾಗರಿಕರಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ದೃಢಪಡಿಸಿದಾಗ ಪ್ರಶ್ನೆ ಉದ್ಭವಿಸುತ್ತದೆ. ಚುನಾವಣೆಯ ಮೊದಲು ಈ ಮಾಹಿತಿಯನ್ನು ರಹಸ್ಯವಾಗಿಡಲು ಎಸ್ಬಿಐ ಏಕೆ ಬಯಸುತ್ತದೆ? ಒಂದೇ ಕ್ಲಿಕ್ನಲ್ಲಿ ಹಿಂಪಡೆಯಬಹುದಾದ ಡೇಟಾಕ್ಕಾಗಿ ಜೂನ್ 30ರವರೆಗೆ ಮಾಹಿತಿಯ ಬಿಡುಗಡೆಯನ್ನು ವಿಳಂಬಗೊಳಿಸುವ ವಿನಂತಿಯು ವಿಷಯವು ಸಂಪೂರ್ಣವಾಗಿ ಅನುಮಾನಾಸ್ಪದವಾಗಿದೆ ಎಂದು ಸೂಚಿಸುತ್ತದೆ. ದೇಶದ ಪ್ರತಿಯೊಂದು ಸ್ವತಂತ್ರ ಸಂಸ್ಥೆಯು ತಮ್ಮ ಭ್ರಷ್ಟಾಚಾರವನ್ನು ಮರೆಮಾಚಲು ಪ್ರಯತ್ನಿಸುತ್ತಿರುವ ಮತ್ತು ಹ್ಯಾಶ್ 39 ಮೋದನಿ ಕುಟುಂಬದ ಮತ್ತು ಹ್ಯಾಶ್ 39 ಭಾಗವಾಗಿದೆ. ಇದು ಚುನಾವಣೆಗೂ ಮುನ್ನ ಮೋದಿಯವರ ನೈಜ ಮುಖವನ್ನು ಮರೆಮಾಚುವ ಕೊನೆಯ ಪ್ರಯತ್ನವೆಂದೇ ಬಿಂಬಿತವಾಗಿದೆ. ಇದು 136 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಚುನಾವಣಾ ಬಾಂಡ್ಗಳ ಬಗ್ಗೆ ಸತ್ಯವು ಚುನಾವಣೆಯ ಮೊದಲು ಮರೆಮಾಚುತ್ತದೆ ಎಂಬ ಅಂಶವನ್ನು ಒಪ್ಪಿಕೊಳ್ಳುವುದು ಕಷ್ಟ. ಇದು ಕೆಲವು ಮುಖಗಳನ್ನು ಉಳಿಸುತ್ತದೆಯೇ? ನ್ಯಾಯಾಲಯದ ತೀರ್ಪನ್ನು ತುಂಬಾ ಆತುರದಿಂದ ಮಾಡಲಾಗಿದೆಯೇ? 21 ದಿನಗಳ ಗಡುವನ್ನು ನಿಗದಿಪಡಿಸಲು ನ್ಯಾಯಾಲಯವು ತನ್ನ ಕಾರಣಗಳನ್ನು ಹೊಂದಿರಬೇಕು. ವಿಚಾರಣೆಯು ಇಷ್ಟು ದೀರ್ಘಾವಧಿಯನ್ನು ತೆಗೆದುಕೊಂಡರೆ ನ್ಯಾಯಾಲಯವು ಅದರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿರಬೇಕು. ಹಾಗಾದರೆ ಸ್ಟೇಟ್ ಬ್ಯಾಂಕ್ 21 ದಿನಗಳ ಕಾಲಮಿತಿಯನ್ನು ಏಕೆ ಅನುಸರಿಸಲು ಸಾಧ್ಯವಾಗಲಿಲ್ಲ? ಬಿಜೆಪಿ 6,500 ಕೋಟಿ ದೇಣಿಗೆ ಪಡೆದಿದ್ದು ಈ ಹಣದ ಮೂಲ ಮತ್ತು ದಾನಿಗಳಿಗೆ ಪ್ರತಿಯಾಗಿ ಸರ್ಕಾರ ಏನು ನೀಡಿದೆ ಎಂಬ ಪ್ರಶ್ನೆಗಳನ್ನು ಎತ್ತಿದೆ. ಚುನಾವಣಾ ಬಾಂಡ್ಗಳಿಂದ ಬಿಜೆಪಿ ಹೆಚ್ಚು ಲಾಭ ಪಡೆದಿದ್ದು ಗಮನಾರ್ಹ ಪ್ರಮಾಣದ ಹಣವನ್ನು ಪಡೆಯುತ್ತಿದೆ ಎಂಬುದು ಸ್ಪಷ್ಟವಾಗಿದೆ. ಎಡಿಆರ್ನ ಅಧ್ಯಯನದ ಪ್ರಕಾರ 2022-23 ಮಾರಾಟವಾದ ಎಲ್ಲಾ ಬಾಂಡ್ಗಳಲ್ಲಿ 77% ಬಿಜೆಪಿಗೆ ಹೋಗಿದೆ. 3076 ಕೋಟಿ ಮೌಲ್ಯದ ಬಾಂಡ್ಗಳು ಮಾರಾಟವಾಗಿವೆ ಮತ್ತು ಬಿಜೆಪಿ ಮಾತ್ರ 2,360 ಕೋಟಿಗಳನ್ನು ಸ್ವೀಕರಿಸಿದೆ. ಕಾಂಗ್ರೆಸ್ಗೆ ಹೋಲಿಸಿದರೆ 452 ಕೋಟಿಗಳು. ಈ ಅಸಮಾನತೆಯು ಭಾರತದ ರಾಜಕೀಯ ಪಕ್ಷಗಳ ನಡುವೆ ಬೆಳೆಯುತ್ತಿರುವ ಆರ್ಥಿಕ ಅಂತರವನ್ನು ಎತ್ತಿ ತೋರಿಸುತ್ತದೆ. ಯಾವುದೇ ಪಕ್ಷವು ಬಿಜೆಪಿಯ ಆರ್ಥಿಕ ಶಕ್ತಿಯನ್ನು ಸರಿಗಟ್ಟಲು ಸಾಧ್ಯವಿಲ್ಲ. ತೀರ್ಪಿನ ದಿನದಂದು ಪ್ರತಿಪಕ್ಷಗಳು ಈ ವಿಷಯವನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕು ಎಂದು ಕಪಿಲ್ ಸಿಬಲ್ ಒತ್ತಿ ಹೇಳಿದರು. ಆದರೆ ಅದು ಬೇಗನೆ ಮರೆತುಹೋಗಿದೆ. ಸುಪ್ರೀಂಕೋರ್ಟ್ನ ಆದೇಶದ ನಂತರ ಆರಂಭಿಕ ಗದ್ದಲದ ಹೊರತಾಗಿಯೂ ಚುನಾವಣಾ ಬಾಂಡ್ಗಳ ವಿಷಯವು ನಂತರದ ರ್ಯಾಲಿಗಳಲ್ಲಿ ವಿರಳವಾಗಿ ಪ್ರಸ್ತಾಪಿಸಲ್ಪಟ್ಟಿತು. ಬಿಜೆಪಿಯ ಮಹತ್ವದ ಹಗರಣದ ವಿರುದ್ಧ ಎಲ್ಲಾ ರಾಜಕೀಯ ಪಕ್ಷಗಳು ಪ್ರಚಾರ ಮಾಡುವಂತೆ ಕೋರ್ಟು ಆದೇಶ ಹೊರಡಿಸಿದಾಗ ಹಿರಿಯ ವಕೀಲ ಕಪಿಲ್ ಸಿಬಲ್ ಹೇಳಿದ ಮಾತುಗಳು ನಮಗೆ ನೆನಪಾಗುತ್ತಿವೆ. ಬ್ಯಾಂಕ್ ಸಾಮಾನ್ಯ ಜನರ ಬಗ್ಗೆ ವ್ಯಾಪಕವಾದ ಮಾಹಿತಿಯನ್ನು ಹೊಂದಿದೆ ಮತ್ತು ಇನ್ನೂ ಹೆಚ್ಚಿನದನ್ನು ಹುಡುಕುತ್ತದೆ. ಚುನಾವಣಾ ಬಾಂಡ್ಗಳು ಗಮನಾರ್ಹ ಹಗರಣವನ್ನು ಪ್ರತಿನಿಧಿಸುತ್ತವೆ. ದಣಿವರಿಯಿಲ್ಲದೆ ಕೆಲಸ ಮಾಡಿದವರು ಸವಾಲು ಹಾಕುತ್ತಾರೆ. ಆದರೂ ಅವರ ಪ್ರಯತ್ನಗಳು ಇನ್ನೂ ವ್ಯರ್ಥವಾಗಬಹುದು. ಈ ವಿಷಯ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ತಲುಪಿಲ್ಲ. ಮಾಧ್ಯಮಗಳು ಇದನ್ನು ಸಾಮಾನ್ಯ ಸುದ್ದಿ ಎಂದು ಪರಿಗಣಿಸಿವೆ. ಈ ವಿಷಯವನ್ನು ಮುನ್ನೆಲೆಗೆ ತರಲು ಚುನಾವಣೆಯೇ ಕೊನೆಯ ಅವಕಾಶ. ಈಗ ಸ್ಟೇಟ್ ಬ್ಯಾಂಕ್ ಪರಿಹಾರವನ್ನು ಪಡೆಯುತ್ತದೆಯೇ ಎಂದು ನೋಡಲು ಎಲ್ಲಾ ಕಣ್ಣುಗಳು ಸುಪ್ರೀಂಕೋರ್ಟ್ನತ್ತ ಇವೆ. ಇದು 16,000 ಕೋಟಿ ಬಾಂಡ್ ಯೋಜನೆಯಲ್ಲಿ ತೊಡಗಿರುವವರಿಗೆ ಪ್ರಯೋಜನವನ್ನು ನೀಡುತ್ತದೆ. 1,000,000 ಕೋಟಿ ಮೌಲ್ಯದ ದೇಣಿಗೆಯನ್ನು ಪಡೆಯುತ್ತದೆ. ನಮಸ್ಕಾರ, ನಾನು ರವೀಶ್ ಕುಮಾರ್.